ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಹಾಸನ ಮೂಲದ ಸಾಹಿತಿ ಬಾನು ಮುಷ್ತಾಕ್ ಅವರ ಹಾರ್ಟ್ಲ್ಯಾಂಪ್ ಕೃತಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ. ಭೂ ಗ್ಯಾರಂಟಿ ಯೋಜನೆ, ರಾಜ್ಯ ಸರ್ಕಾರದಿಂದ ಭೂರಹಿತರಿಗೆ ಹಕ್ಕು ದೊರಕಿಸುವ ಸಂಕಲ್ಪ, ರಾಹುಲ್ ಗಾಂಧಿ. ಅಮೃತ್ ಭಾರತ್ ರೈಲು ನಿಲ್ದಾಣ ಯೋಜನೆ, ಪ್ರಧಾನಮಂತ್ರಿಯವರಿಂದ ರಾಜ್ಯದ 5 ನವೀಕೃತ ರೈಲು ನಿಲ್ದಾಣಗಳು ನಾಳೆ ಉದ್ಘಾಟನೆ. ಜೇನುದುಂಬಿಗಳು ನಮ್ಮೆಲ್ಲರನ್ನು ಪೋಷಿಸುತ್ತವೆ ಎಂಬ ಧ್ಯೇಯದೊಂದಿಗೆ ವಿಶ್ವ ಜೇನುದುಂಬಿ ದಿನಾಚರಣೆ ಸಂಪನ್ನ. ಈಗ ವಾರ್ತೆಗಳ ವಿವರ. ಹೆಸರಾಂತ ಸಾಹಿತಿ ಹಾಸನ ಮೂಲದ ಬಾನು ಮುಷ್ತಾಕ್ ಅವರು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರ ಸಣ್ಣ ಕಥೆಗಳ ಅನುವಾದಿತ ಸಂಕಲನ ಹಾರ್ಟ್ ಲ್ಯಾಂಪ್ಗೆ ಈ ಪ್ರಶಸ್ತಿ ಲಭಿಸಿದೆ. ಲಂಡನ್ನಿನ ಟೇಟ್ ಮಾಡರ್ನ್ನಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ಪ್ರಶಸ್ತಿ ಸ್ವೀಕರಿಸಿದರು. ತಮ್ಮ ಗೆಲುವು ವೈವಿಧ್ಯತೆಗೆ ದೊರೆತ ಜಯ ಎಂದು ಬಾನು ಮುಷ್ತಾಕ್ ಬಣ್ಣಿಸಿದ್ದಾರೆ. ಇಂದು ಮೊದಲ ಬಾರಿಗೆ ಕನ್ನಡದ ಕೃತಿಯೊಂದಕ್ಕೆ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿ ದೊರೆತಂತಾಗಿದೆ. ಪ್ರಶಸ್ತಿ 57,28,000 ರೂಪಾಯಿ ನಗದು ಹಾಗೂ ಸ್ಮರಣಿಕೆ ಒಳಗೊಂಡಿದೆ. 1990 ಮತ್ತು 2023 ಮಧ್ಯೆ ಪ್ರಕಟಗೊಂಡ 12 ಕತೆಗಳನ್ನು ಒಳಗೊಂಡ ಮುಸ್ಲಿಂ ಸಮುದಾಯದ ಬಾಲಕಿಯರು ಮತ್ತು ಹೆಣ್ಣುಮಕ್ಕಳ ದೈನಂದಿನ ಬದುಕಿನ ಕತೆಗಳನ್ನು ಹಾರ್ಟ್ಲ್ಯಾಂಪ್ ಅನಾವರಣಗೊಳಿಸಿದೆ. ಈ ಸಂಕಲನವನ್ನು ದೀಪಾ ಭಸ್ತಿ ಇಂಗ್ಲಿಷ್ಗೆ ಅನುವಾದಿಸಿದ್ದಾರೆ. 500 ಕಂದಾಯ ಗ್ರಾಮಗಳನ್ನು ಘೋಷಿಸುವ ಮೂಲಕ 6ನೇ ಭೂ ಗ್ಯಾರಂಟಿ ಯೋಜನೆ ಜಾರಿಗೊಳಿಸಿ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಭೂರಹಿತರಿಗೆ ಹಕ್ಕು ದೊರಕಿಸುವ ಸಂಕಲ್ಪ ರಾಜ್ಯ ಕಾಂಗ್ರೆಸ್ ಸರ್ಕಾರದ್ದು ಎಂದು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ರಾಜ್ಯ ಸರ್ಕಾರದ 2 ವರ್ಷಗಳ ಸಾಧನೆ ಬಿಂಬಿಸುವ ಸಮರ್ಪಣಾ ಸಂಕಲ್ಪದಲ್ಲಿ ಅವರು ಮಾತನಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ಚುನಾವಣೆ ಪ್ರಣಾಳಿಕೆಯಲ್ಲಿ ನೀಡಿದ್ದ ಭರವಸೆಗಳ ಪೈಕಿ 142 ವಾಗ್ದಾನಗಳನ್ನು 2 ವರ್ಷದಲ್ಲಿ ಪೂರ್ಣಗೊಳಿಸಿದ್ದು, ಬಾಕಿ ಭರವಸೆಗಳನ್ನು ಮುಂದಿನ 3 ವರ್ಷಗಳಲ್ಲಿ ಈಡೇರಿಸುವುದಾಗಿ ನುಡಿದರು. ಇನ್ವೆಸ್ಟ್ ಕರ್ನಾಟಕ ಕರ್ನಾಟಕದಲ್ಲಿ ಹೂಡಿಕೆ ಮಾಡಿ ಯೋಜನೆಯ ಫಲವಾಗಿ ಬೆಳಗಾವಿ ಜಿಲ್ಲೆಯೊಂದಕ್ಕೆ 28,000 ಕೋಟಿ ರೂಪಾಯಿಗೂ ಅಧಿಕ ಬಂಡವಾಳ ಹರಿದು ಬಂದಿದೆ ಎಂದು ಕೈಗಾರಿಕೆ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ರಕ್ಷಣೆ, ಕೃಷಿ, ಆಹಾರ ಸಂಸ್ಕರಣೆ, ಸುಸ್ಥಿರ ಇಂಧನ ಮುಂತಾದ ಕ್ಷೇತ್ರಗಳಲ್ಲಿ 10 ಕಂಪನಿಗಳು ಬೆಳಗಾವಿಯಲ್ಲಿ ಹೂಡಿಕೆ ಮಾಡುತ್ತಿವೆ. 12,500ಕ್ಕೂ ಅಧಿಕ ನೇರ ಉದ್ಯೋಗಗಳು ಹಾಗೂ 1,000 ಪರೋಕ್ಷ ಉದ್ಯೋಗ ಸೃಷ್ಟಿಯಾಗುತ್ತಿದೆ. ಸಣ್ಣ ಉದ್ಯಮಗಳಿಗೆ ಇದು ವರದಾನವಾಗಲಿದ್ದು ಹೊಸ ಅವಕಾಶಗಳ ಬಾಗಿಲು ತೆರೆಯಲಿದೆ. ಬೆಳಗಾವಿ ಇನ್ನು ಮುಂದೆ ದಕ್ಷಿಣ ಭಾರತದ ಕೈಗಾರಿಕೆಗಳ ಹಬ್ ಆಗಲಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಪ್ರಕಟಿಸಿದ್ದಾರೆ. ಕೇಂದ್ರ ಪುರಸ್ಕೃತ ಅಮೃತ್ ಭಾರತ್ ರೈಲು ನಿಲ್ದಾಣ ಯೋಜನೆ ಅಡಿ ರಾಜ್ಯದ ಧಾರವಾಡ, ಗದಗ್, ಗೋಕಾಕ್, ಬಾಗಲ್ಕೋಟ್ ಹಾಗೂ ಮುನಿರಾಬಾದ್ ರೈಲು ನಿಲ್ದಾಣಗಳನ್ನು ಪ್ರಥಮ ಹಂತದಲ್ಲಿ ಸುಸಜ್ಜಿತವಾಗಿ ಪುನರ್ ಅಭಿವೃದ್ಧಿಪಡಿಸಲಾಗಿದ್ದು, ನಾಳೆ ಬೆಳಗ್ಗೆ 10:30ಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಜಸ್ಥಾನದ ಬಿಕಾನೇರ್ನಿಂದ ವರ್ಚುವಲ್ ವೇದಿಕೆ ಮೂಲಕ ಲೋಕಾರ್ಪಣೆಗೊಳಿಸಲಿದ್ದಾರೆ. ರಾಜ್ಯದ ಒಟ್ಟು 61 ರೈಲು ನಿಲ್ದಾಣಗಳನ್ನು ಪುನರ್ ಅಭಿವೃದ್ಧಿಪಡಿಸಲು ಯೋಜಿಸಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗದ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಮಂಜುನಾಥ್ ಕನ್ನಮಡಿ ಮಾಹಿತಿ ನೀಡಿದ್ದಾರೆ.
ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮ್ ಅಂತ ಹೊಸದಾಗಿ 2023-24 ದಲ್ಲಿ ಲಾಂಚ್ ಮಾಡಿದ್ರು. ಆದರಣೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಕರ್ನಾಟಕದಲ್ಲಿ 61 ಸ್ಟೇಷನ್ಸ್ ನ ಎಬಿಎಸ್ಎಸ್ ಸ್ಕೀಮ್ ಅಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದ್ವಿ. ಫೇಸ್ 1 ಅಂತ ನಾವೇನ್ ಕರಿತಾ ಇದ್ವಿ. ಅದರಲ್ಲಿ 5 ಆಫ್ ಸ್ಟೇಷನ್ಸ್ ನ ನಾವು 22ನೇ ತಾರೀಕು ಪ್ರಧಾನಮಂತ್ರಿಗಳು ಅನಾವರಣಗೊಳಿಸ್ತಾ ಇದ್ದಾರೆ. ಮುನಿರಾಬಾದ್, ಧಾರವಾಡ, ಗದಗ, ಬಾಗಲಕೋಟ್, ಗೋಕಾಕ್. ಮುನಿರಾಬಾದ್ ಅನ್ನ 18.5 ಕೋಟಿ ರೂಪಾಯಿದಲ್ಲಿ, ಧಾರವಾಡ ಅನ್ನ 17 ಕೋಟಿ ರೂಪಾಯಿದಲ್ಲಿ, ಗದಗ್ ಅನ್ನ 23 ಕೋಟಿ ರೂಪಾಯಿದಲ್ಲಿ, ಬಾಗಲಕೋಟ್ ನ 16 ಕೋಟಿ ರೂಪಾಯಿದಲ್ಲಿ, ಗೋಕಾಕ್ನ 16 ಕೋಟಿ ರೂಪಾಯಿದಲ್ಲಿ. ಸ್ಟೇಷನ್ ಬಿಲ್ಡಿಂಗ್ ನ ಹೊಸದಾಗಿ ನಿರ್ಮಿಸಲಾಗಿದೆ ಮತ್ತೆ ಸರ್ಕ್ಯುಲೇಟಿಂಗ್ ಏರಿಯಾನ ರೀಡೆವಲಪ್ ಮಾಡಿದ್ದೀವಿ. ಪಾರ್ಕಿಂಗ್ ಏರಿಯಾನ ಹೊಸದಾಗಿ ಡೆವಲಪ್ ಮಾಡಿದ್ದೀವಿ. ಕವರ್ಸ್ ಅಂಡ್ ಶೆಲ್ಟರ್ಸ್, ಬುಕಿಂಗ್ ಕೌಂಟರ್ಸ್, ಮತ್ತೆ ವೇಟಿಂಗ್ ಹಾಲ್, ಲೈಟಿಂಗ್ ಮತ್ತೆ ಸೈನೇಜಸ್, ಪ್ಲಾಟ್ಫಾರ್ಮ್ ಲೈಟಿಂಗ್, ಟೋಟಲ್ ಪ್ಲಾಟ್ಫಾರ್ಮ್ ಶೆಲ್ಟರ್ಸ್, ಪ್ಲಾಟ್ಫಾರ್ಮ್ ಲೆಂತ್, ಪ್ಲಾಟ್ಫಾರ್ಮ್ ಅಲ್ಲಿ ಗ್ರಾನೈಟ್ ಕವರಿಂಗ್, ಡಿಜಿಟಲ್ ಇನ್ಫೋಗ್ರಾಫಿಕ್ ಸಿಸ್ಟಮ್ಸ್, ಇದನ್ನೆಲ್ಲಾನು ನಾವು ಡೆವಲಪ್ ಮಾಡಿ ಕೊಟ್ಟಿದ್ದೀವಿ. ಆಮೇಲೆ ಎಸ್ಕಲೇಟರ್ಸ್ ಬಂದು ಧಾರವಾಡದಲ್ಲಿ 2 ಎಸ್ಕಲೇಟರ್ ಇದೆ, ಗದಗ್ನಲ್ಲಿ 2 ಎಸ್ಕಲೇಟರ್ ಬರ್ತಾ ಇದೆ, ಬಾಗಲಕೋಟದಲ್ಲಿ 2 ಎಸ್ಕಲೇಟರ್ ಬರ್ತಾ ಇದೆ. ಅಮೃತ್ ಭಾರತ್ ಅನ್ನ ನಾವು ಡೆವಲಪ್ ಮಾಡ್ತಾ ಇದೀವಿ. ನೈಋತ್ಯ ವಲಯದಲ್ಲಿ 53 ಇದೆ, ಕರ್ನಾಟಕದಲ್ಲಿ 61 ಇದೆ. ರಿಮೈನಿಂಗ್ ಸ್ಟೇಷನ್ಸ್ ಗಳನ್ನ ಬರ್ತಾ ಇರೋ ದಿನಗಳಲ್ಲಿ ಫೇಸ್ ಟು ಫೇಸ್ 3 ಈ ತರ ಉದ್ಘಾಟನೆ ಮಾಡೋ ನಿರೀಕ್ಷೆ.
ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರದ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಇಂದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರಕ್ಕೆ ಆಗಮಿಸಲಿದ್ದಾರೆ. ಗೋಕರ್ಣದ ಶ್ರೀ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಲಿದ್ದಾರೆ. ಬಳಿಕ ಸಾಂಪ್ರದಾಯಿಕವಾಗಿ ನಿರ್ಮಿಸಲಾದ ಐಎನ್ಎಸ್ವಿ ಕೌಂಡಿನ್ಯ ಪ್ರಾಚೀನ ಹೊಲಿಗೆ ಹಡಗನ್ನು ಭಾರತೀಯ ನೌಕಾಪಡೆಗೆ ವಿಧ್ಯುಕ್ತವಾಗಿ ಹಸ್ತಾಂತರಿಸಲಿದ್ದಾರೆ. ಹೊಲಿಗೆ ಹಾಕಿ ಸಿದ್ಧಪಡಿಸಿದ ಹಡಗು ಅಜಂತಾ ಗುಹೆಗಳ ವರ್ಣಚಿತ್ರದಿಂದ ಪ್ರೇರಿತವಾಗಿದ್ದು 5ನೇ ಶತಮಾನದ ಹಡಗಿನ ಪ್ರತಿಕೃತಿಯಾಗಿದೆ. ಸಾಂಪ್ರದಾಯಿಕ ಹಡಗು ನಿರ್ಮಾತೃ ಬಾಬು ಶಂಕರನ್ ನೇತೃತ್ವದ ಕೇರಳದ ಕುಶಲಕರ್ಮಿಗಳು ಸಂಪೂರ್ಣವಾಗಿ ಸಾಂಪ್ರದಾಯಿಕ ವಿಧಾನದಿಂದ ಕಚ್ಚಾ ವಸ್ತುಗಳನ್ನು ಬಳಸಿ ಹಡಗನ್ನು ತಯಾರಿಸಿದ್ದಾರೆ. ಪ್ರಕೃತಿಯಿಂದ ಪ್ರೇರಿತವಾದ ಜೇನು ದುಂಬಿಗಳು ನಮ್ಮೆಲ್ಲರನ್ನೂ ಪೋಷಿಸುತ್ತವೆ ಎಂಬ ಧ್ಯೇಯದೊಂದಿಗೆ ಧಾರವಾಡ ಹಾಗೂ ಶಿವಮೊಗ್ಗದ ಜೇನು ಕೃಷಿಕರ ಬಳಗ ವಿಶ್ವ ಜೇನುದುಂಬಿ ದಿನ ಆಚರಿಸಿದವು. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಜೇನು ಕೃಷಿ ವಿಭಾಗ ಹಾಗೂ ಅಖಿಲ ಭಾರತ ಸುಸಂಘಟಿತ ಜೇನ್ನೊಣ ಮತ್ತು ಪರಾಗಸ್ಪರ್ಶಿ ಕೀಟಗಳ ಸಂಶೋಧನಾ ಸಂಘದ ವತಿಯಿಂದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಯೋಜಿಸಿದ್ದ ವಿಶ್ವ ಜೇನು ದಿನಾಚರಣೆ ಹಾಗೂ ಮಧುಮೇಳವನ್ನು ಕೃಷಿ ವಿಶ್ವವಿದ್ಯಾಲಯದ ಉಪಕುಲಪತಿ ಎಸ್ವಿ ಸುರೇಶ್ ಉದ್ಘಾಟಿಸಿದರು. ಜೇನು ಕೃಷಿಯಲ್ಲಿ ಆಸಕ್ತಿ ಹೊಂದಿದ ರೈತರು ತೋಟಗಾರಿಕೆ ಇಲಾಖೆಯನ್ನು ತರಬೇತಿ ಹಾಗೂ ಜೇನು ಕೃಷಿ ನಿರ್ವಹಣೆ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕೂಡುಮಲ್ಲಿಗೆ ಗ್ರಾಮದ ಜೇನು ಕೃಷಿಕ ಎಂ ವೆಂಕಟೇಶ್ ಅವರು ಪ್ರದೇಶ ಸಮಾಚಾರಕ್ಕಾಗಿ ಕೃಷಿಯಲ್ಲಿ ಜೇನುದುಂಬಿಗಳ ಪಾತ್ರವನ್ನು ತಿಳಿಸಿದ್ದಾರೆ.
ಜೇನುದುಂಬಿಗಳು ತಯಾರಿಸತಕ್ಕಂಥ ಜೇನುತುಪ್ಪ ಮಾನವನಿಂದ ಕೃತಕವಾಗಿ ತಯಾರು ಮಾಡತಕ್ಕಂಥದ್ದು ಬಹಳ ವೆಚ್ಚದಾಯಕವಾಗಿದೆ. ಜೇನುದುಂಬಿಗಳು ನಾವು ಸಾಕುವ ಮುಖಾಂತರ ಅತಿ ಕಡಿಮೆ ವೆಚ್ಚದಿಂದ ಹಾಗೂ ಜೇನುನೊಣಗಳ ಜಾಣ್ಮೆಯಿಂದ ತಯಾರಾಗ್ತಕ್ಕಂಥ ಈ ಜೇನುತುಪ್ಪ ಮಾನವನಿಗೆ ಅತ್ಯಂತ ಸುಲಭವಾಗಿ ಲಭ್ಯವಾಗುತ್ತೆ. ಮಾನವ ಇದುವರೆಗೆ ಯಾವುದೇ ರೀತಿಯ ತಂತ್ರಜ್ಞಾನ ಆಹಾರ ಸಂಸ್ಕರಣೆಗಳಲ್ಲಿ ಅನೇಕ ರೀತಿಯ ಪರಿಣತಿ ಹೊಂದಿದ್ದು ಸಂಶೋಧನೆಗಳು ನಡೀತಾ ಇದ್ರೂ ಸಹಿತ ಜೇನುತುಪ್ಪಕ್ಕೆ ಸರಿಸಮಾನವಾದ ಇನ್ನೊಂದು ವಸ್ತು ತಯಾರು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಇದು ಬಹಳ ವಿಶೇಷ. ಈ ಜೇನುದುಂಬಿಗಳು ಪರಕೀಯ ಪರಾಗಸ್ಪರ್ಶ ಕಾರ್ಯವನ್ನು ಸಮರ್ಪಕವಾಗಿ ಅಚ್ಚುಕಟ್ಟಾಗಿ ಕ್ರಮವಾಗಿ ನಿರ್ವಹಿಸುವುದರಿಂದ ರೈತರ ಎಲ್ಲ ಬೆಳೆಗಳಲ್ಲಿ ದ್ವಿದಳ ಧಾನ್ಯ ಇರಬಹುದು, ತರಕಾರಿ ಇರಬಹುದು, ಹಣ್ಣು ಹಂಪಲು ಇರಬಹುದು, ವಾಣಿಜ್ಯ ಬೆಳೆ ಇರಬಹುದು, ಯಾವುದೇ ಕೃಷಿ ಬೆಳೆ ಇರಬಹುದು, ಪ್ರತಿಯೊಂದು ಬೆಳೆಯಲ್ಲಿಯೂ ಸಹಿತ ಉತ್ಪಾದಕತೆ ಉತ್ಪಾದನಾ ಪ್ರಮಾಣವನ್ನು ಸಹಿತ ಹೆಚ್ಚು ಮಾಡ್ತವೆ. ಇಲ್ಲಿ ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನ ತಯಾರು ಮಾಡಲಿಕ್ಕೆ ಜೇನುದುಂಬಿಗಳ ಪರಕೀಯ ಪರಾಗಸ್ಪರ್ಶ ಬಹಳ ಮುಖ್ಯವಾಗಿದೆ. ಹಾಗೆ ಎರೆಹುಳುಗಳು ರೈತನ ಬೆನ್ನೆಲುಬು ಅಂತ ಕರೀತಾರೋ ಭೂಮಿ ಫಲವತ್ತತೆಯನ್ನು ಹೆಚ್ಚು ಮಾಡಲಿಕ್ಕೆ, ಹಾಗೆ ಜೇನುದುಂಬಿಗಳು ಸಹಿತ ಯಾವುದೇ ಬೆಳೆ ಬೆಳೆಯಲಿ ಆ ಸಸ್ಯದಲ್ಲಿ ನಿರ್ದಿಷ್ಟಪಡಿಸಿದ ಒಂದು ಉತ್ಪನ್ನ ನಾವು ಪಡೆಯಬೇಕಂತಂದ್ರೆ ಅದು ಜೇನುದುಂಬಿಗಳಿಂದ ಮಾತ್ರ ಸಾಧ್ಯ ಆಗುತ್ತೆ.
ಉತ್ತರ ಕನ್ನಡ ಜಿಲ್ಲೆಯ ಕೈಗಾ ಸೇರಿದಂತೆ ದೇಶದ 18 ಅಣುಸ್ಥಾವರಗಳ ಸ್ಥಾಪನೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ಹಿರಿಯ ಪರಮಾಣು ವಿಜ್ಞಾನಿ ಕನ್ನಡಿಗ ಪದ್ಮವಿಭೂಷಣ ಎಂಆರ್ ಶ್ರೀನಿವಾಸನ್ ತಮಿಳುನಾಡಿನ ಊಟಿಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 95 ವರ್ಷ ವಯಸ್ಸಾಗಿತ್ತು. ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಕರಾವಳಿ ಜಿಲ್ಲೆಗಳು ಸೇರಿದಂತೆ ರಾಜ್ಯದ ವಿವಿಧೆಡೆ ಇನ್ನೂ 5 ದಿನ ಮಳೆ ಮುಂದುವರಿಯಲಿದೆ ಎಂದು ಬೆಂಗಳೂರಿನ ಹವಾಮಾನ ಇಲಾಖೆ ನಿರ್ದೇಶಕ ಸಿಎಸ್ ಪಾಟೀಲ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸತತ ಮಳೆಯಿಂದ ಉಂಟಾದ ವಿದ್ಯುತ್ ಅವಘಡದಲ್ಲಿ ಬಿಟಿಎಂ 2ನೇ ಹಂತದ ಎಂಎಸ್ ಪಾಳ್ಯದಲ್ಲಿ ಮನಮೋಹನ್ ಕಾಮತ್ ಹಾಗೂ ದಿನೇಶ್ ಮೃತಪಟ್ಟ ಹಿನ್ನೆಲೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘಟನಾ ಸ್ಥಳಕ್ಕೆ ನಿನ್ನೆ ರಾತ್ರಿ ಭೇಟಿ ನೀಡಿ ಪರಿಶೀಲಿಸಿದರು. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಮುಂದುವರೆದಿದೆ. ಚಿಕ್ಕಮಗಳೂರಿಗೆ ಇಂದು ರೆಡ್ ಅಲರ್ಟ್ ಹಾಗೂ ನಾಳೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಅಂಕೋಲಾ ಹಾಗೂ ಕುಮಟಾ ಸೇರಿದಂತೆ ಕರಾವಳಿ ಭಾಗಗಳಲ್ಲಿ ಮಳೆ ಮುಂದುವರೆದಿದೆ. ಇಂದು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಕೊಡಗು ಜಿಲ್ಲೆಯ ಮಡಿಕೇರಿ, ಗೋಣಿಕೊಪ್ಪ, ವಿರಾಜಪೇಟೆ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಾಗಿದೆ. ಮಡಿಕೇರಿಯಲ್ಲಿ ಮಂಜು ಮುಸುಕಿದ ವಾತಾವರಣವಿದೆ. ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಸಂಸ್ಮರಣೆ ಹಿನ್ನೆಲೆ ಇಂದು ದೇಶಾದ್ಯಂತ ಭಯೋತ್ಪಾದನಾ ವಿರೋಧಿ ದಿನ ಆಚರಿಸಲಾಗುತ್ತಿದೆ. ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಗೋವಾ ಪ್ರವಾಸ ಕೈಗೊಂಡಿದ್ದು ಇಂದು ಮರ್ಮಗೋವಾ ಬಂದರಿನ ವಿವಿಧ ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ. ಪರಿಶಿಷ್ಟಜಾತಿ ಒಳಮೀಸಲಾತಿ ಸಮೀಕ್ಷೆ ಈ ತಿಂಗಳ 28ರವರೆಗೆ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಮೂಲದ ಸಾಹಿತಿ ಬಾನು ಮುಷ್ತಾಕ್ ಅವರ ಹಾರ್ಟ್ಲ್ಯಾಂಪ್ ಕೃತಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ. ಭೂ ಗ್ಯಾರಂಟಿ ಯೋಜನೆ, ರಾಜ್ಯ ಸರ್ಕಾರದಿಂದ ಭೂರಹಿತರಿಗೆ ಹಕ್ಕು ದೊರಕಿಸುವ ಸಂಕಲ್ಪ ರಾಹುಲ್ ಗಾಂಧಿ. ಅಮೃತ್ ಭಾರತ್ ರೈಲು ನಿಲ್ದಾಣ ಯೋಜನೆ ಪ್ರಧಾನಮಂತ್ರಿಯವರಿಂದ ರಾಜ್ಯದ 5 ನವೀಕೃತ ರೈಲು ನಿಲ್ದಾಣಗಳು ನಾಳೆ ಉದ್ಘಾಟನೆ. ಜೇನುದುಂಬಿಗಳು ನಮ್ಮೆಲ್ಲರನ್ನು ಪೋಷಿಸುತ್ತವೆ ಎಂಬ ಧ್ಯೇಯದೊಂದಿಗೆ ವಿಶ್ವ ಜೇನುದುಂಬಿ ದಿನಾಚರಣೆ ಸಂಪನ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.